दशग्रीवच्छिदं शापान् मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಮುಂದೆ ವಿಶೇಷವಾಗಿರತಕ್ಕಂಥ ಮ್ರಿಯಮಾಣ ಕೃತ್ಯ ನಿರೂಪಣಂ ಅಂತ ಹೇಳಿದ ಕಥಿತಾ ಭವತಾ ಸಮ್ಯಕ್ ದಾನ ಮಾತುರ ಕಾಲಿಕಂ ಮ್ರಿಯಮಾಣಸ್ಯ ಯತ್ಕೃತ್ಯಂ ತದಿದಾನೀಂ ವದ ಪ್ರಭೋ। ಅಯ್ಯ, ಪ್ರಾಣತ್ಯಾಗ ಆಗುವ ಕಾಲಕ್ಕೆ ಮಾಡಬೇಕಾದ ದಾನಗಳನ್ನು ಕುರಿತು ಹೇಳಿದ್ದೀರಿ, ಈಗ ಹೋಗುವಾಗ ಮಾಡಬೇಕಾದ ಕೃತ್ಯವೇನು ಅದ್ಯಾಕೆ ನಾವು ತಿಳ್ಕೋಬೇಕು ಅಂದರೆ, ಮನೆಯಲ್ಲಿ ಮಕ್ಕಳಾದವರು ತಿಳ್ಕೊಳ್ಳಬೇಕಾದ ವಿಚಾರ, ಹೋಗುವವರು ತಿಳ್ಕೊಳ್ಳಬೇಕಾದ ವಿಚಾರ। ಯಾಕೆ ತಿಳ್ಕೋಬೇಕು? ಯಾವಾಗೂ ಹೋಗೋದಲ್ವಾ ಅಂದರೆ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ತಿಳ್ಕೊಂಡಿದ್ರೆ ವಿಶೇಷ, ತಿಳಿಯಲೇಬೇಕಾದ ವಿಚಾರ। ಇಲ್ಲಿ ಒಂದು ಗಯಾ ವಿಷ್ಣುಪಾದದಲ್ಲಿ ಎಲ್ಲರೂ ಹೋದಾಗ ಶ್ರಾದ್ದಗಳಾಗ್ತಿತ್ತಲ್ಲ, ಶ್ರಾದ್ದ ಆಗುವಾಗ ಎಲ್ಲರೂ ಸೇರಿ ಗಂಡಸರು ಶ್ರಾದ್ದ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹುಡುಗರೆಲ್ಲ ಬಂದರು, ಹುಡುಗರೆಲ್ಲ ಬಂದ ಕೂಡಲೇ ಅಲ್ಲಿರುವ ಒಬ್ಬ ಗಂಡಸರು ಶ್ರಾದ್ದ ಮಾಡುವವರು ಅಂದರು, ಹುಡುಗರು ಇಲ್ಲೆಲ್ಲ ಬರಬಾರದು ಹೋಗಿ। ಕೂಡಲೇ ಅಲ್ಲಿರುವ ಪುರೋಹಿತರು ಬೈದರು, ಹೀಗೆ ಮಾಡಿಯೇ ಎಲ್ಲ ಆಗೋದು, ಹುಡುಗರು ನೋಡಲೇಬೇಕಾದ ವಿಚಾರವಿದು, ಹುಡುಗರು ಇರಲೇಬೇಕು, ಅವರು ಇವಾಗ ಚೆನ್ನಾಗಿ ನೀವು ಮಾಡೋದನ್ನು ನೋಡಿದರೆ ನೀವು ಹೋದಾಗ ಅವರು ಮಾಡ್ತಾರೆ, ನೀವು ಮಾಡೋದೇ ನೋಡಿಲ್ಲ ಅಂದರೆ ನಿಮಗೆ ಮಾಡಲ್ಲ ಅವರು, ನಮ್ಮಪ್ಪ ಏನೂ ಮಾಡ್ತಾ ಇದ್ದಿಲ್ಲ ಅಂದ್ಕೊಂಡು ಹೊರಟೋಗ್ತಾರೆ, ನೀವು ನಿಮ್ಮವರಿಗೆ ಮಾಡಿದ್ದು ನಿಮ್ಮ ಮಕ್ಕಳು ನೋಡಬೇಕು, ಅವರನ್ನು ನೀವು ತಯಾರು ಮಾಡಬೇಕು, ಸರಿಯಾಗಿ ಹೀಗಪ್ಪ ಹೀಗೆ ಅಂತ ಚೆನ್ನಾಗಿ ಹೇಳಬೇಕು। ಹೌದು, ನಾಳೆ ಬೆಳಿಗ್ಗೆ ಪ್ರಾಣತ್ಯಾಗ ಸಮಯ ನಿಮಗೆ ಬಂತು, ಅವಾಗ ಏನು ಮಾಡಬೇಕು ಆ ಟೈಮಲ್ಲಿ ಎಂಬುದು ನೀವು ತಿಳ್ಕೊಂಡಿರಬೇಕು, ಮಕ್ಕಳಿಗೂ ಹೇಳಿಕೊಡಬೇಕು, ನೋಡಪ್ಪ ಇಂಥ ಕಾಲಕ್ಕೆ ಹೆದರಬೇಡ, ಹೀಗೆ ಮಾಡಬೇಕು ಅಂತ ಮೊದಲೇ ಹೇಳಿದರೆ ಅವರು ಆ ಸಮಯದಲ್ಲಿ ಸರಸರಣೆ ಮಾಡ್ತಾರೆ. ಅವರಿಗೆ ಇನ್ಫಾರ್ಮೇಷನ್ನೇ ಕೊಡದಿದ್ದರೆ, ಪ್ರಾಣ ಹೋಗೋ ಕಾಲಕ್ಕೆ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಆಗಿರುತ್ತೆ ಅವರಿಗೆ. ಅದರಿಂದ ಹಾಗ ಮಾಡಬಾರ್ದು. ಅಷ್ಟೇ ಅಲ್ಲ, ಮಕ್ಕಳು ಸಹಜವಾಗಿ ಅವರ ಬುದ್ಧಿ ಪ್ರಕಾರನೇ ಹೋಗ್ತಾ ಇರ್ತಾರೆ, ಅವರ ಬುದ್ಧಿ ಪ್ರಕಾರನೇ ಹೋಗ್ತಾ ಇರ್ತಾರೆ. ಸ್ಕೂಲ್ಗೆ ಹೋಗಬೇಕು, ಅಲ್ಲೇ ಲೋಡ್ ಜಾಸ್ತಿ ಇದೆ, ನಾ ಸಂಧ್ಯಾ ವಂದನೆ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೋಗ್ತಾ ಇರ್ತಾರೆ. ಅಪ್ಪ ಅಮ್ಮನೂ ಅದಕ್ಕೆ ತಕ್ಕಂತೆ ತಾಳ ಹಾಕಿದರೆ, ಸಂಧ್ಯಾ ವಂದನಾದಿಗಳು ಮಾಡಲಿಕ್ಕೆ ಅವರನ್ನು ಕೂಡಿಸಿ, ಅಪ್ಪ ಇದಕ್ಕಂತ ಅವರಿಗೆ ಸರಿಯಾಗಿ ಅದರ ಅರ್ಥ ಹೇಳಿ ಮಾಡಿಸದೇ ಇದ್ದರೆ ಅವರು ಏನೂ ಮಾಡಲ್ಲ, ಕೊನೆಗೆ ಏನು ಮಾಡಲ್ಲ. ನೀವು ಹೋದಾಗಲೂ ಏನೂ ಮಾಡಲ್ಲ. ಯಾಕೆ? ನೀವು ಹೋದಾಗಲೂ ಅವರ ಕರ್ಮ ಮಾಡಬೇಕಲ್ಲ, 10, 11, 13 ದಿನದ ಕಾರ್ಯ. ಅವಾಗೂ ಹೇಳಿದಾಗ ನಾನು ಬ್ಯುಸಿಯಾಗಿದ್ದೇನೆ, ವರ್ಕ್ ಲೋಡ್ ಜಾಸ್ತಿ ಇದೆ ಅಂತ. ಇದಕ್ಕೇನಾದರೂ ಫೆಸಿಲಿಟಿ ಇದೆಯಾ, ಗಿವ್ ಅಂಡ್ ಟೇಕ್ ಪಾಲಿಸಿ ಥರ ಅಂತ ಕೇಳ್ತಾರೆ. ಈಗ ಎಲ್ಲ ಕಡೆ ಇದೆ. ಅದಕ್ಕೆ ಹೇಳ್ತಾರೆ, ಯಾರಾದರೂ ಬ್ರಾಹ್ಮಣರು ಮಾಡಿಸ್ಬೋದು, ಸೊ ಪ್ಲೀಸ್ ಗೆಟ್ ಇಟ್ ಡನ್ ಅಂತ ಹೇಳಿಬಿಟ್ಟು ಯಾರೋ ಬ್ರಾಹ್ಮಣರು ಕರೆದು, ಏನಪ್ಪ ನಮ್ಮಪ್ಪ ಹೋಗಿದ್ದಾನೆ, ಅದು ಹೆಣಕ್ಕೆ ಬೆಂಕಿ ಕೊಡೋ ಮೊದಲುಕೊಂಡು ಕೊನೆಯ ದಿವಸ ತರ್ಪಣ ಕೊಟ್ಟು ಕೃಷ್ಣಾರ್ಪಣ ಅನ್ನೋವರೆಗೂ ನೀವು ಮಾಡಬೇಕು. ನಿಮ್ಮನ್ನು ನಾನು ಹೈರ್ ಮಾಡ್ತೇನೆ, ಐ ವಿಲ್ ಗಿವ್ ದಿ ಸ್ಯಾಲ್ರಿ ಫಾರ್ ದಟ್, ಯು ಪ್ಲೀಸ್ ಡೂ ಇಟ್. ಅವರು ಬೇಕಾದ ದುಡ್ಡು, ಇವ್ರು ಬೇಕಾದ ಫ್ರೀಡಮ್. ಹೌದು ತಾನೆ? ಆ ಗುಡಿಯಲ್ಲಿ ಕೂತ್ಕೊಳ್ರಿ, ಏನು ಬೇಕಾದ್ರೂ ಮಾಡ್ಕೊಂಬಿಡಿ. ಅದರಲ್ಲಿ ಇವರು ಸುತ್ತು ಈ ದೊಡ್ಡವರು ಅಂತ ಇರ್ತಾರಲ್ಲ, ಏ ಹಾಗೆಲ್ಲ ಮಾಡಬಾರ್ದಪ್ಪ, ಪ್ರಸಾದ ತಿನ್ನಬೇಕು ಅಂತೆ. ಆ ಓಕೆ, ಸೆಂಡ್ ಇಟ್ ಥ್ರೂ ಪೋಸ್ಟ್. ಆ ಪೋಸ್ಟಲ್ಲಿ ಒಂಚೂರು ಪ್ರಸಾದ ಕಳಿಸ್ರಿ, ಇವರೆಲ್ಲ ತಗೊತಾರೆ. ಆಯ್ತಾ, ಐ ಆಮ್ ಬ್ಯುಸಿನೋ ಅಂತ ಹೋಗ್ಬಿಡ್ತಾರೆ. ಯಾಕೆ? ಅಪ್ಪ ಅಮ್ಮ ಆ ಸತ್ತವರೇನಿದ್ದಾರಲ್ಲ ಇವನಿಗೆ ಹೇಳಿಕೊಟ್ಟಿಲ್ಲ, ಕಂಪಲ್ಸರಿಯಾಗಿ ಬುದ್ಧಿವಾದ ಹೇಳಿ ನೋಡಪ್ಪ ಅಂತ ಹೇಳಿಕೊಟ್ಟಿಲ್ಲ. ಸೊ ಸತ್ತಾಗ ಆ ಮಗ ಮಾಡಿದ್ದು ಮಾಡಿಸ್ಕೋಬೇಕಲ್ವ. ಬಹಳ ಜನ ಹಾಗೆ ಮಾಡ್ತಿದ್ದಾರೆ. ಮೊನ್ನೆ ಟಿವಿ ಎಲ್ಲ ಬಂತು. ಏನು, ಅಪ್ಪ ಸತ್ತಿದ್ದಾನೆ, ಮಗ ಸ್ಮಶಾನಕ್ಕೆ ಬರಲಿಕ್ಕೂ ಬರಲ್ಲ ಅಂದ್ಬಿಟ್ಟ. ಮೂರನೇ ಅಂತಸ್ತಿನಿಂದ ಅಪ್ಪನ ಹೆಣ ಇಳಿಸ್ಬೇಕು, ಮಗ ಮುಟ್ಲಿಕ್ಕೆ ಬಂದಿಲ್ಲ. ಅಷ್ಟು ಪ್ರೀತಿ, ಸಂಸ್ಕಾರಕ್ಕಂತೂ ಬರಲಿಲ್ಲ. ಆ ಡ್ರ್ಯಾನ್ ಡ್ರೈವರ್ಸೇ ಹೇಳ್ತಾ ಇದ್ದಾರೆ, ನಮ್ಗೆ ದುಡ್ಡು ಕೊಟ್ಟಿದ್ದಕ್ಕೆ ನಾವು ತಂದ್ವಿ, ಇಲ್ಲಿ ಹಾಕಿ ಇಲ್ಲಿ ನಿಂತ್ಕೊಂಡಿದ್ದೀವಿ, ಆ ಫರ್ನೇಸಲ್ಲಿ ಸುಟ್ಟು ಹಾಕ್ತೀವಿ ನಾವು, ನಮಗೇನಾಯಿತು. ಅಷ್ಟು ಕಾಲ ಆ ಮಕ್ಕಳನ್ನು ಆ ತಂದೆ ಇಡೀ ಜನ್ಮ ಇಡೀ ಬದುಕೆಲ್ಲ ದುಡಿದು ದುಡಿದು ತಂದು ಆ ಹೆಂಡತಿ ಮಕ್ಕಳಿಗೆ ಹಾಕಿದರೆ ಒಬ್ಬರು ಅವರು ಸತ್ತಾಗ ಬರಲಿಲ್ಲ ಅಂದರೆ ಅದೆಷ್ಟು ಹೀನಾಯವಾದ ಸ್ಥಿತಿ. ಹೌದಲ್ವ? ಅದಕ್ಕೆ ಕಾರಣ ಯಾರು? ಅವರನ್ನು ಪೋಷಣೆ ಮಾಡುವುದು ಮಾತ್ರ ಅಲ್ಲ, ಇಂಥ ಸ್ಥಿತಿಯಲ್ಲಿ ಹೇಗೆ ಬರಬೇಕು, ಹೇಗೆ ಮಾಡಬೇಕು ಅಂತ ಹೇಳಿಕೊಡಬೇಕಾಗಿದ್ದು ತಂದೆ ತಾಯಿಗಳ ಕರ್ತವ್ಯ. ಅದು ಕರ್ತವ್ಯ ಯಾವಾಗ ಆಗಬೇಕು? ಆ ತಂದೆ ತಾಯಿ ಸರಿಯಾಗಿ ಅಪ್ಪ ಅಮ್ಮಂದ್ರ ಶ್ರಾದ್ದ ಮಾಡಿದರೆ ಅವ್ರು ಹೇಳಿಕೊಡ್ಬೋದು, ಅವರೇ ಬಿಟ್ಟಿರ್ತಾರೆ. ಆದ್ದರಿಂದ ಎಲ್ಲ ಅದೇ ವರ್ಗ ಆಗ್ತಾ ಇರುತ್ತೆ. ಏನು ಮಾಡಲಿ, ಪ್ರಾರಬ್ಧ ಕರ್ಮ ಅಷ್ಟೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಈ ಆತುರಕಾರದ ದಾನ ಅಂತ ಏನು ಹೇಳಿದೆ ನಿನ್ನೆ, ಅದನ್ನು ಬೆಂಗಳೂರಲ್ಲಿ ಕೆಲವರು ಪಾಪ ಮಾಡಿಕೊಂಡ್ಬಿಟ್ರು. ಇಬ್ಬರು ಗಂಡ ಹೆಂಡತಿ ಆತುರಕಾರದ ದಾನವೆಲ್ಲ ಕೊಟ್ಬಿಟ್ರು. ಬ್ರಾಹ್ಮಣರೆಲ್ಲ ಕರೆದು 13 ಜನನ್ನ ಆ ದಾನವೆಲ್ಲ ಕೊಟ್ಟು ಬ್ರಾಹ್ಮಣ ಭೋಜನ ಮಾಡಿಸ್ಬಿಟ್ರು. ಯಾಕೆ? ನಾವು ಮಕ್ಕಳನ್ನು ಪಡ್ಕೊಂಡಿದ್ದೀವಿ, ಆದರೆ ಆ ಮಕ್ಕಳೆಲ್ಲ ಫಾರಿನ್ನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ನಾವು ಸತ್ತ ಕಾಲಕ್ಕೆ ಅವ್ರು ಬರಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಸಮಯಕ್ಕೆ ಅವರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ನಮಗಂತೂ ಆ ಕಾರ್ಯ ಏನ್ ನಡಿಬೇಕು ಅದು ನಾವು ಸತ್ತವ್ರು ನಾವು ಮಾಡ್ಕೊಳ್ಲಿಕ್ಕಿರಲ್ಲ. ಯಾರು ಮಾಡ್ತಾರೋ ಗೊತ್ತಿಲ್ಲ, ಹೇಳಿರ್ತೀವಿ ಅವ್ರು ಮಾಡ್ಬೇಕಲ್ಲ, ಆದರೆ ದಾನ ಮೊದಲೇ ಕೊಟ್ಕೊಂಡ್ಬಿಡ್ತೀವಿ ಅಂತ ಕೊಟ್ಟರು ನನಗೂ ಅಯ್ಯೋ ಅನ್ನಿಸ್ತು. ಆದರೆ ಕೊಡೋದು ಉತ್ತಮ. ಆದರೆ ಅವರ ಸ್ಥಿತಿ ಎಂಥ ಆಗ್ತು, ಹುಟ್ಟಿದಾಗ್ಲಿಂದ ಬೆಳೆಸಿದಂಥ ಮಕ್ಕಳೇನಿದ್ದಾರೆ, ಆ ಮಕ್ಕಳು ಪಕ್ಷಿಗಳಂತೆ ಹಾರಿ ಹೋಗಿ ಪಾರಿನಲ್ಲಿ ಕೂತ್ಕೊಂಡಿದ್ದಾರೆ. ಈ ತಂದೆ ತಾಯಿಗಳ ಕಡೆಯೇ ಇಲ್ಲ, ಅವರು ಹೋದಾಗ ಅವರ ಗತಿ ಏನು ಎಂಬುದು ನೋಡಲ್ಲ. ಮೊನ್ನೆ ಪಾಪ ತಂದೆ ತಾಯಿಗಳು ತೊಂದರೆ ಪಡ್ತಾರೆ, ರೋಗ ಎಲ್ಲ ಬಂದು ಫಾರಿನಿಂದ ಮಕ್ಕಳು ಗೈಡ್ ಮಾಡ್ತಾರೆ, ಹೀಗೆ ಹೋಗ್ರಿ, ಹಾಗೆ ಹೋಗ್ರಿ, ಈ ಡಾಕ್ಟರ್ ಹತ್ರ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತ. ಹೌದು ತಾನೆ. ಕೊನೆಗೆ ಏನಾಯ್ತು ಗೊತ್ತಾ, ದಾನ ಕೊಟ್ಟವರು ಒಂದು ತಿಂಗಳಿಗೆ ಒಬ್ರು ಹೋದ್ರು ಅದರಲ್ಲಿ, ಮಗು ಬರಲೇ ಇಲ್ಲ, ಬರ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಯಾರೋ ಒಬ್ರು ಪಾಪ ಆಚಾರ ಮಾಡಿದ್ರು. ಇದು ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಮಕ್ಕಳನ್ನು ಪಡೆದ್ರೆ ಉಪಯೋಗವಿಲ್ಲ, ಸರಿಯಾಗಿ ಪಿತೃ ಕಾರ್ಯ ಮಾಡುವಂತೆ ತಯಾರು ಮಾಡಬೇಕು. ಇಲ್ಲ ಆ ಮಕ್ಕಳನ್ನ ಹಡಿಯೋದ್ಯಾಕೆ? ಮಕ್ಕಳಿಲ್ಲ ಎಂಬ ದುಃಖ ಒಂದೇ ಇರುತ್ತೆ ಅಷ್ಟೆ. ಮಕ್ಕಳಿಲ್ಲದಿದ್ದರೆ ಇಲ್ಲ ಎಂಬ ದುಃಖ ಒಂದೇ ಇರುತ್ತೆ. ಇದ್ದು ಇಂಥ ಮಕ್ಕಳು ಬೇಡಪ್ಪ ಅದನ್ನು ಹೇಳ್ತಾ ಇದ್ದಾರೆ ದೇವ್ರು. ಫಸ್ಟ್ ಹೇಳ್ತಾರೆ ಅಂಥ ಮಕ್ಕಳು ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ. ಅವರು ಮಕ್ಕಳಲ್ಲ, ಶರೀರದಿಂದ ಬರುವಂತಹ ಮಲಮೂತ್ರಕ್ಕೆ ಸಮಾನ ಅವರು ಅಂತ ಹೇಳಿಬಿಡ್ತಾರೆ. ನಂತರ ಹೇಳ್ತಾ ಇದ್ದಾರೆ, ಶುಣುತಾರ್ಕ್ಷ ಪ್ರವಕ್ಷ್ಯಾಮಿ ದೇಹ ತ್ಯಾಗಸ್ಯ ತದ್ವಿಧಿಂ ಮೃತಃ ಏನ ವಿಧಾನೇನ ಸದ್ಗತಿಂ ಯಾಂತಿ ಮಾನವಾಃ. ಹೇ ಗರುಡ, ವಿಶೇಷವಾಗಿರತಕ್ಕಂಥ ದೇಹ ತ್ಯಾಗ ಮಾಡುವಂಥ ವಿಧಿ ಧಾರ್ಮಿಕರಾದವರು ಹೇಗೆ ಮಾಡಬೇಕು ಅಂತ ಹೇಳ್ತೇನೆ. ಕರ್ಮಯೋಗಾತ್ ಯದಾ ದೇಹಿ ಮುಂಚತಿ ಅತ್ರ ನಿಜಂ ಬಪುಹು ತುಳಸಿ ಸನ್ನಿಧೌ ಕುರ್ಯಾತ್ ಮಂಡಲಂ ಗೋಮಯೇನತು. ಯಾವಾಗಾದರೆ ಶರೀರ ತ್ಯಾಗ ಮಾಡುವಂಥ ಸ್ಥಿತಿ ಬರುತ್ತೋ ಆವಾಗ ವಿಶೇಷವಾಗಿ ತುಳಸಿ ಸನ್ನಿಧಿಯಲ್ಲಿ ಗೋಮಯದಿಂದ ಮಂಡಲವನ್ನು ಮಾಡಬೇಕು. ಶರೀರವನ್ನ ಮಲಗಿಸಲಿಕ್ಕೆ, ಅವರನ್ನು ಮಲಗಿಸಲಿಕ್ಕೆ, ಪ್ರಾಣ ಹೋಗಿರಲ್ಲ, ಅವರನ್ನು ಮಲಗಿಸಲಿಕ್ಕೆ ಬೇಕಾಗಿರತಕ್ಕಂಥ ಮಂಡಲವನ್ನು ಮಾಡಬೇಕು. ಇನ್ನ ಈ ವಿಶೇಷವಾಗಿರತಕ್ಕಂಥ ಮಂಡಲದ ಮೇಲೆ ತಿಲಾಂಶ್ಚೈವ ಬಿಕೀರಿಯಾಥ ದರ್ಭಾಂಶ್ಚೈವ ವಿನಿಕ್ಷಿಪೇತ್. ಆ ಮಂಡಲದ ಮೇಲೆ ಎಳ್ಳನ್ನು ಹಾಕಿ ದರ್ಭೆಗಳನ್ನು ಹಾಸಬೇಕು. ನಂತರ ತಲೆಯ ಹತ್ತಿರ ಸ್ಥಾಪಯೇ ದಾಸನೇ ಶುಭ್ರೆ ಸಾಲಗ್ರಾಮ ಶಿಲಾಂ ತದಾ. ತಲೆ ಹತ್ತಿರ ಸಾಲಗ್ರಾಮ ಶಿಲೆಯನ್ನು ಇಡಬೇಕು. ಈ ಒಂದು ಉದ್ದೇಶದಿಂದಲೇನೆ ಸಾಮಾನ್ಯ ನಮ್ಮ ಮನೆಗಳಲ್ಲೆಲ್ಲ ಸಾಲಗ್ರಾಮ ಶಿಲಾ ಅಂದರೆ ದೇವರ ಪೆಟ್ಟಿಗೆಲ್ಲಿರುತ್ತೆ, ಪೂಜಾ ದೇವರ ಕೋಣೆಯಲ್ಲಿರುತ್ತೆ, ಮಡಿಯಲ್ಲಿರುತ್ತೆ. ಅದು ಯಾವಾಗಂದ್ರೆ ಅವು ಮುಟ್ಲಿಕ್ಕಾಗಲ್ಲ, ಯಾವಾಗಾದರೆ ಅದು ಮುಟ್ಲಿಕ್ಕಾಗಲ್ಲ. ಅದಕ್ಕೆ ಇದ್ದಕ್ಕಿದ್ದಂತೆ ಪ್ರಾಣ ಹೋಗ್ತಾ ಇದ್ದಾರೆ, ಸಾಲಗ್ರಾಮ ಬೇಕಂದ್ರೆ ಹೇಗೆ? ಅದಕ್ಕೆ ಹೇಳ್ತಾರೆ, ಚಿಕ್ಕದಾಗಿ ಹೊರಗೆ ಈ ಮುದ್ರಾ ಡಬ್ಬಿಯಲ್ಲಿ ನಮ್ಮವರು ಇಟ್ಟುಕೊಳ್ಳುವ ಸಂಪ್ರದಾಯ, ಒಂದು ಸುದರ್ಶನ ಸಾಲಗ್ರಾಮವನ್ನು ಚಿಕ್ಕ ಡಬ್ಬಿಯಲ್ಲಿ ಇಟ್ಕೊಳ್ತಾರೆ. ಅಷ್ಟೇ ಅಲ್ಲ, ಸುದರ್ಶನ ಸಾಲಗ್ರಾಮಕ್ಕೆ ಬೆಳ್ಳಿ ಕಟ್ಟನ್ನು ಹಾಕಿಸಿ ಅದನ್ನು ಉಂಗರಕ್ಕೋ ಅಥವಾ ಯಜ್ಞೋಪವೀತಕ್ಕೋ ಕಟ್ಟಿಕೊಳ್ಳೋದು ನಮ್ಮಲ್ಲಿದೆ. ಯಾಕೆ ಅಂದರೆ, ಒಂದು ಎಲ್ಲಿಗಾದರೂ ಹೋದಾಗ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಿರ್ಮಾಲ್ಯದಿಂದ ಹಚ್ಚಿಕೋಬೇಕು ನಾಮ ಅಂತ. ನಿರ್ಮಾಲ್ಯಕ್ಕೆ ಸಾಲಗ್ರಾಮ ಪೆಟ್ಟಿಗೆ ದೂರ ಇರುತ್ತೆ, ಆದ್ದರಿಂದ ಈ ಸುದರ್ಶನದಿಂದಲೇನೆ ಆ ನೀರಲ್ಲಿ ಅದ್ದಿ ವಿಶೇಷವಾಗಿ ತಗೊಂಡು ಆ ತೀರ್ಥವನ್ನ ನಂತರ ವಿಶೇಷ ನಾಮಾದಿಗೆ ಹಚ್ಚಿಕೊಳ್ಳೋದು. ಅಷ್ಟು ಮಾತ್ರ ಅಲ್ಲ, ಇನ್ನೇನು ಅಂದರೆ ಪ್ರಯಾಣದಲ್ಲಿ ನಾವು ಇದ್ದಕ್ಕಿದ್ದಂತೆ ಒಂದು ವೇಳೆ ಪ್ರಾಣತ್ಯಾಗದ ಸಂದರ್ಭ ಬಂದರೆ ಸಾಲಗ್ರಾಮ ಬೇಕಲ್ಲ. ಅದಕ್ಕೆ
ಜನಿವಾರಕ್ಕೆ ಸಾಲಗ್ರಾಮ ಇದ್ದರೆ ಯಜ್ಞೋಪವೀತಕ್ಕೆ, ಆವಾಗ ಸಾಲಗ್ರಾಮ ಸನ್ನಿಧಿಯಲ್ಲಿ ಪ್ರಾಣತ್ಯಾಗ ಎಂಬುದು ನಮಗೆ ಆಗುತ್ತೆ. ಅದು ದೂರ ಮನೆ ಬಿಟ್ಟು ಹೊರಗಡೆ ಹೆಚ್ಚು ತಿರುಗಾಡುವವರು ಕಟ್ಟಿಕೊಳ್ತಾರೆ, ಮನೆಯಲ್ಲೇ ಇರುವವರು ಬೇಕಾಗಿಲ್ಲ. ಆದರೆ ಅವ್ರಿಗೇನು ಬೇಕು, ಹೊರಗಡೆಗೆ ಒಂದು ಚಿಕ್ಕ ಸುದರ್ಶನ ಸಾಲಗ್ರಾಮ ಇಟ್ಟುಕೊಂಡಿರಬೇಕು. ಅದು ಮಕ್ಕಳಿಗೂ ಗೊತ್ತಿರಬೇಕು, ಪರ್ಪಸ್ ಗೊತ್ತಿರಬೇಕು. ಇದ್ದಕ್ಕಿದ್ದಂತೆ ಪ್ರಾಣತ್ಯಾಗದ ಸ್ಥಿತಿ ಬಂತಪ್ಪ. ಅಂತಹ ಕಾಲಕ್ಕೆ ಒಳಗೆ ದೇವರನ್ನು ಮುಟ್ಲಿಕ್ಕಿರಲ್ಲ, ಮಡಿಲಿರುತ್ತೆ. ಸಾಲಗ್ರಾಮ ಅಂದ್ರೆ ಯಾರು ಕೊಡ್ತಾರೆ? ಅದಕ್ಕೆ ಮುದ್ರಾ ಡಬ್ಬಿಯಲ್ಲಿ ಸುದರ್ಶನ ಸಾಲಗ್ರಾಮ ಇಟ್ಟುಕೊಂಡಿರಬೇಕು. ಅದು ಯಾಕೆ ಮನೆಯಲ್ಲಿ? ಇದೊಂದು ಕಾರ್ಯ ಅಲ್ಲದೆ ಇನ್ನೊಂದು ಏನು ಅಂದರೆ, ಸುದರ್ಶನ ಸಾಲಗ್ರಾಮವನ್ನು ನಿತ್ಯವೂ ಚೂರ ಅಭಿಷೇಕ ಮಾಡಿ ಆ ತೀರ್ಥದಿಂದ ಮೊದಲು ಗೋಪಿಚಂದನ ಹಚ್ಚಿಕೊಂಡು ನಂತರ ದೇವರ ಪೆಟ್ಟಿಗೆ ತೆಗಿಬೇಕು. ಎರಡು ಕ್ರಮಗಳಿವೆ ನಮ್ಮಲ್ಲಿ. ಡೈರೆಕ್ಟಾಗಿ ದೇವರ ಪೆಟ್ಟಿಗೆಯನ್ನು ತೆಗೆದು ಆ ದೇವರ ಪೆಟ್ಟಿಗೆಯಲ್ಲಿರುವಂಥ ಸಾಲಗ್ರಾಮ ಇಟ್ಟುಕೊಂಡು ನಿರ್ಮಾಲ್ಯ ಅಭಿಷೇಕ ಮಾಡಿ ಅದಕ್ಕೆ ಮೊದಲು ನೀರಿನಿಂದ ನಾಮಧಾರಣೆ ಮಾಡಿಕೊಂಡಿರುತ್ತೇವೆ. ಆ ದೇವರನ್ನೇ ತೆಗೆದು ಆ ದೇವರಿಗೆ ಅಭಿಷೇಕ ಮಾಡಿ ಆ ನಿರ್ಮಾಲದಿಂದಲೇನೆ ಗೋಪಿಚಂದನಾದಿಗಳು ಹಚ್ಚಿಕೊಳ್ಳುವುದು ಅಂತ ಒಂದು ಕ್ರಮ ಬಂದಿದೆ. ಇನ್ನೊಂದು ಕ್ರಮ ಹೇಗೆ ಅಂದರೆ, ಆ ದೇವರ ಪೆಟ್ಟಿಗೆನ ಮುಟ್ಲಿಕ್ಕಿಂತ ಮೊದಲು ಚಿಕ್ಕ ಸುದರ್ಶನ ಇಟ್ಟುಕೊಂಡಿದ್ದು ಹೊರಗೆ ಮುದ್ರೆ ಡಬ್ಬೆಯಲ್ಲಿ, ಒಂದು ಚಿಕ್ಕ ಡಬ್ಬೆಯಲ್ಲಿ ಹಾಗೆ ಇರುತ್ತದೆ. ಅದಕ್ಕೆ ಅಭಿಷೇಕ ಮಾಡಿ ಆ ತೀರ್ಥದಿಂದ ನಿರ್ಮಾಲ ತಗೊಂಡು ಮತ್ತು ವಿಶೇಷವಾಗಿ ಮುದ್ರಣಾಮ ಹಚ್ಚಿಕೊಂಡು ಸಂಧ್ಯಾ ವಂದನೆ ಮುಗಿಸಿ ದೇವರ ಪೆಟ್ಟಿಗೆಯನ್ನು ತೆಗೆಯುವ ಕ್ರಮ ಅದು ಒಳ್ಳೆಯದು, ಚೆನ್ನಾಗಿರುತ್ತೆ. ಆ ಪ್ರಕಾರ ಮಾಡಿಕೊಂಡಿರ್ತಾರೆ. ಆ ಥರ ಸುದರ್ಶನ ಹೊರಗಿಟ್ಟುಕೊಂಡಿದ್ರೆ ಇದಕ್ಕೆಲ್ಲ ಉಪಯೋಗ ಆಗುತ್ತೆ. ಹಾ, ನಂತರ ಯಾಕೆ ಹಾಗಿಡಬೇಕು ಅಂತ ಹೇಳ್ತಾರೆ. ಸಾಲಗ್ರಾಮ ಶಿಲಾ ಯತ್ರ ಪಾಪ ದೋಷ ಭಯಾಪಹ ತತ್ ಸನ್ನಿಧಾನ ಮರಣಾತ್ ಮುಕ್ತಿ ಜಂತೋ ಸುನಿಶ್ಚಿತ. ಸಾಲಗ್ರಾಮ ಎಲ್ಲಿದ್ದರೆ ಅದು ಮೂರನ್ನು ಕಳೆಯುತ್ತೆ, ಪಾಪ ಅಪಹ ಪಾಪವನ್ನು ಕಳೆಯುತ್ತೆ, ದೋಷವನ್ನು ಕಳೆಯುತ್ತೆ, ಭಯಗಳನ್ನು ಕಳೆಯುತ್ತೆ. ಅಷ್ಟೇ ಅಲ್ಲ, ತತ್ ಸನ್ನಿಧಾನ ಮರಣಾತ್ ಮುಕ್ತಿ ಜಂತೋ ಸುನಿಶ್ಚಿತ. ಆ ಸಾಲಗ್ರಾಮ ಸನ್ನಿಧಿಯಲ್ಲಿ ನಾವು ಮರಣ ಹೊಂದಿದರೆ ಮುಕ್ತಿ ಖಚಿತ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸಾಕಲ್ವಾ ಅಂತ ಹೇಳ್ತಾರೆ, ತುಳಸಿ ಗಿಡದ ನೆರಳಲ್ಲಿ ಪ್ರಾಣತ್ಯಾಗ ಹೇಳ್ತಾರೆ. ತುಳಸಿ ವಿಟಪಚ್ಛಾಯ ಯತ್ರಾಸ್ತಿ ಭವತಾಪಃ ತತ್ರೈವ ಮರಣಾನ್ ಮುಕ್ತಿ ಸರ್ವದಾ ದಾನ ದುರ್ಲಭ. ಅದಕ್ಕೆ ನೋಡಿ, ನಮ್ಮವರೆಲ್ಲ ಹಿಂದೆ ತುಂಬ ವ್ಯವಸ್ಥಿತವಾಗಿ ಎಲ್ಲ ಮಾಡ್ತಾ ಇದ್ರು, ತುಂಬ ಆಲೋಚನೆ ಅವರದು. ಎಲ್ಲಿಯಾದರೆ ಪ್ರಾಣತ್ಯಾಗ ಮಾಡುತ್ತಾರೋ ಆ ಪ್ರಾಣತ್ಯಾಗ ಮಾಡಿದ ಕಡೆ 10 ದಿನಗಳ ಕಾಲ, ಯದ್ಯಪಿ ಗರುಡ ಪುರಾಣದಲ್ಲಿ 12 ದಿನಗಳ ಕಾಲ ದೀಪ ಹಗಲು ರಾತ್ರಿ ಇಡಬೇಕು. ಅದಕ್ಕೆ ನಮ್ಮಲ್ಲೆಲ್ಲ ತುಳಸಿ ವೃಂದಾವನದ ಕಟ್ಟೆ ಮನೆ ಮುಂದೆ ಕಟ್ಟಿದ್ರೆ, ಅದೊಂದು ದೊಡ್ಡದಾಗಿ ಕಟ್ತಾ ಇದ್ರಲ್ಲ, ಆ ಕಟ್ಟಿ ಕಟ್ಟುವಾಗ ಹೇಗೆ ಕಟ್ತಾ ಇದ್ರು ಅಂತ ಸ್ವಲ್ಪ ನೋಡಿ. ಹಳೇ ಮನೆಗಳಲ್ಲಿ ನೋಡಿದರೆ, ಈಗಲೂ ಈ ತೊಟ್ಟಿ ಮನೆಗಳಲ್ಲಿ ನೋಡಿದಾಗ ಮನೆ ಮುಂದೆ ಸ್ವಲ್ಪ ದೊಡ್ಡ ಕಟ್ಟೆ, ಅದಕ್ಕೆ ಸ್ಟೆಪ್ಸ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಕಟ್ಟೆ, ಆ ಕಟ್ಟೆಯ ಒಂದು ಕೊನೆಯಲ್ಲಿ ತುಳಸಿ ಗಿಡ, ಅದು ಏರಿ ಹೋಗಲಿಕ್ಕೆ ಚಿಕ್ಕ ಸ್ಟೆಪ್ಸ್ ಕೊಟ್ಟಿರ್ತಾರೆ. ಆ ತುಳಸಿ ಮುಂದೆ, ಆ ಕಟ್ಟೆಯಲ್ಲಿ ತುಳಸಿ ಮುಂದೆ ರಂಗೋಲಿ ಇತ್ಯಾದಿಗಳು ಹಾಕ್ಲಿಕ್ಕೆ ಅಂತ ಎಲ್ಲರ ತಲೆಯಲ್ಲಿರೋದು. ಹಾಗೆ ಆ ತುಳಸಿ ವೃಂದಾವನಕ್ಕೇನೆ ಮಧ್ಯೆ ತ್ರಿಕೋಣ ಆಕೃತಿಯಲ್ಲಿ ಒಂದು ಗೂಡನ್ನ ಮಾಡಿರ್ತಾರೆ. ಆ ಗೂಡಲ್ಲಿ ದಿನಾಗೂ ದೀಪ ಇಡೋದು ಸಂಪ್ರದಾಯ. ಅಲ್ಲಿ ದೀಪ ಇಟ್ಟರೆ ಅದು ಶಾಂತ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಒರಿತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಆ ಕಟ್ಟೆ ಯಾಕೆ ಕಟ್ಟಿದ್ರವಾಗ ಅಂದ್ರೆ, ಮನೆಯಲ್ಲಿ ಯಾರು ಹೋಗುವುದು ಅಂತಿದ್ರು ಆ ತುಳಸಿ ಗಿಡದ ಮುಂದೆ ಆ ನೆರಳು ಆ ಗಿಡ ಚೆನ್ನಾಗಿ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ. ಸರಿಯಾಗಿ ಅವರನ್ನು ಮಲಗಿಸಿದರೆ ತಲೆಗೆ ನೆರಳು ಬೀಳುತ್ತೆ. ತುಳಸಿ ವಿಟಪ ಛಾಯಾ ಅಂದರು. ತುಳಸಿ ಗಿಡದ ನೆರಳು, ಆ ನೆರಳಲ್ಲಿ ವಿಶೇಷವಾಗಿ ಮರಣ ಹೋದರೆ ಸರ್ವದಾ ದಾನ ದುರ್ಲಭ, ಎಲ್ಲ ದಾನಗಳು ಮಾಡಿದರೂ ಅಂತ ಮರಣ ಸಿಗಲ್ಲ, ಆ ಮರಣ ತುಳಸಿಯಿಂದ ಬರುತ್ತೆ. ಆಗ ಅದು ಹೋದಾಗ ಅಲ್ಲಿ ದೀಪ ಇಡಬೇಕಲ್ಲ, ಹೊರಗೆ ದೀಪ ಹೇಗೆ ಅಂದರೆ ಅದಕ್ಕೆ ಗೂಡು ಮಾಡ್ತಾ ಇದ್ರು. ಆ ಗೂಡಲ್ಲಿ ಸದಾ ಆ 10 ದಿವಸಗಳ ಕಾಲ ಆ ದೀಪವನ್ನು ಇಡೋದು, ಇಷ್ಟೆಲ್ಲ ಆಲೋಚನೆ ಮಾಡಿಕೊಂಡು ಚೆನ್ನಾಗಿ ಕಟ್ತಾ ಇದ್ರು. ಇರೋ ಕಾಲಕ್ಕೆ ಚೆನ್ನಾಗಿರಲಿಕ್ಕೂ ಮನೆ ಇರ್ತಾ ಇತ್ತು, ಹೋದಾಗಲೂ ವ್ಯವಸ್ಥೆ ಪೂರ್ಣವಾಗಿ ಇರಬೇಕು, ಎಲ್ಲಿಗೂ ಯಾವುದಕ್ಕೂ ಪರಿದಾಟ ಆಗಬಾರದು ಅಂತಲೇ ವ್ಯವಸ್ಥೆ ಮಾಡ್ತಾ ಇದ್ರು. ಮನೆ ಕಟ್ಟಿದರೆ ಆ ಮನೆಯಲ್ಲಿ ಒಂದು ಭಾಗಕ್ಕೆ 2-3 ಕೋಣೆಗಳೆಲ್ಲ ಇರ್ತಾ ಇತ್ತು. ಅಲ್ಲಿ ಯಾರು ಇರ್ತಾ ಇದ್ರು, ಮಿಕ್ಕದೆಲ್ಲ ಈ ವಾಸಕ್ಕೆಲ್ಲ ಒಳಗಿರ್ತಾ ಇತ್ತು, ಯಾರಾದರೂ ಬಂದರೆ ಇರಲಿಕ್ಕೆ ಅಂತ. ಯದ್ಯಪಿ ಆ ಕೋಣೆಗಳು ಎಲ್ಲಿ ಅಂತ, ಯಾಕೆ ಅಂದರೆ ಯಾರಾದರೂ ಮರಣ ಸಂಭವಿಸಿದರೆ ಅವಾಗ ಮನೆಯವರೆಲ್ಲ ಆ ಕೋಣೆಗಳಿಗೆ ಹೋಗ್ಬಿಡ್ತಾರೆ, ಅವರಿಗೆ ಇಡೀ ಮನೆ ಮೈಲಿಗೆಯಿಂದಲೇ ಮುಟ್ಟಿಕೊಂಡು ತಿರುಗಾಡುವ ಅವಶ್ಯಕತೆ ಇರಲ್ಲ. ಒಳಗೆ ಹೋದಾಗ ಇಡೀ ಮನೆ ಶುದ್ಧವಾಗಿರುತ್ತೆ. ಅಂತಹ ಕಾಲಕ್ಕೆ ಬ್ರಾಹ್ಮಣರನ್ನು ಕರೆಸಿ ಹೋದ ದಿನದಿಂದ ಕೊನೆ ದಿನ ಪರ್ಯಂತ ಮನೆಯಲ್ಲೇ ಬ್ರಾಹ್ಮಣ ಭೋಜನ ಮಾಡಿಸ್ತಾರೆ. ವಿಶೇಷವಾಗಿ ಏನು ಆ ಸಂಚಯನ ಶ್ರಾದ್ದ ಆಗುತ್ತಲ್ವ, ಅವತ್ತಿಂದ ಮನೆಯಲ್ಲಿ ಬ್ರಾಹ್ಮಣ ಭೋಜನ ಆಗಬೇಕು ಅಂತ ಹೇಳ್ತಾರೆ. ಅಡಿಗೆಗೆ ಎಲ್ಲ ವ್ಯವಸ್ಥೆ, ಇವರು ಮೈಲಿಗೆಯವರೇ ಮನೆ ತುಂಬ ತುಂಬಿದ್ರೆ ನಾ ಅಡಿಗೆ ಹೇಗಾಗುತ್ತೆ, ಅದಕ್ಕೆ ಇವರಿಗೆಲ್ಲ ಬರುತ್ತೆ. ಅದಕ್ಕೆ ಮನೆ ಕಟ್ಟುವಾಗ ಅಚ್ಚುಕಟ್ಟಾಗಿ ಎಲ್ಲ ಆಲೋಚನೆ ಮಾಡಿ ಕಟ್ತಾ ಇದ್ರು. ಆ ರೀತಿಯಲ್ಲಿ ತುಳಸಿ ವಿಟಪ ಸ್ಥಾನಂ ಗೃಹೇಯಸ್ಯಾವ ತಿಷ್ಠತೆ ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರಾ. ತುಳಸಿ ವಿಟಪ ಸ್ಥಾನಂ, ತುಳಸಿ ಯಾರ ಮನೆಯಲ್ಲಿ ಇರುತ್ತೋ ಅದು ಅವರ ಮನೆಯೇ ದೊಡ್ಡ ತೀರ್ಥ. ಅಲ್ಲಿಗೆ ಯಮಕಿಂಕರರು ಬರೋದಿಲ್ಲ. ಇನ್ನ ಹೇಳ್ತಾ ಇದ್ದಾರೆ, ತುಳಸಿ ಮಂಜರಿಯುಕ್ತೋ ಯಸ್ತು ಪ್ರಾಣಾನ್ ವಿಮುಂಚತಿ ಯಮಸ್ತಂ ನೇಕ್ಷಿತುಂ ಶಕ್ತೋ ಯುಕ್ತ ಪಾಪತ ಶತೈರಪಿ. ತುಳಸಿ ಮಂಜರಿಯನ್ನ ವಿಶೇಷವಾಗಿ ಧರಿಸಿದ್ದರೆ, ಶಿಖಾದಿಗಳಲ್ಲಿ ಧಾರಣೆ ಮಾಡಿದರೆ, ಕಿವಿಯಲ್ಲಿ ಶಿಖೆಯಲ್ಲಿ ಧಾರಣೆ ಮಾಡಬೇಕು. 2 ಕಿವಿಗಳಲ್ಲಿ 2 ದಳ ಪ್ರಕಾರ, ಶಿಖೆಯಲ್ಲಿ 1, ನಾಭಿಯಲ್ಲಿ 1, ಮುಖದಲ್ಲಿ ಊಟಕ್ಕಿಂತ ಮೊದಲು 3, ಊಟದ ಕಾಲಕ್ಕೆ 5, ಊಟದ ನಂತರ 3, 11 ದಳಗಳು ಮುಖದಲ್ಲಿ ಹೋಗಬೇಕು. ಊಟಕ್ಕಿಂತ ಮೊದಲು ತೀರ್ಥ ತಗೊಳ್ಳುವಾಗ 3 ದಳ ಸಹಿತವಾಗಿ ತೀರ್ಥ ತಗೋಬೇಕು. ನಂತರ ಊಟದ ಕಾಲಕ್ಕೆ ಪ್ರಾಣಾಹುತಿ 5 ದಳಗಳು ಬೇಕು. ನಂತರ ಊಟದ ನಂತರ 3 ದಳಗಳನ್ನು ತಗೊಳ್ಬೇಕು. ಒಟ್ಟಾರೆ ಈ 11 ಒಳಗೆ ಹೋಗೋದು, ಮೇಲೆ ಇಲ್ಲಿ 2, ಇಲ್ಲಿ 2, ಇಲ್ಲಿ 1, 1, ಒಟ್ಟಾರೆ ಎಷ್ಟು? 6 ಆಯಿತು. ಹೌದಾ, ಎಷ್ಟಾಯಿತು ಅಂದರೆ 6 ಅಂತ ಹೇಳಿದರೆ 11, 6, 17 ದಳಗಳಾಯಿತು. ಅದನ್ನು ಹೇಳ್ತಾ ಬರ್ತಾರೆ. ಇನ್ನೊಂದು ದಳ ವಿಶೇಷವಾಗಿ ಭೋಜನ ಕಾಲದಲ್ಲಿ ಇನ್ನೊಂದು ಆಹುತಿಗೆ ತಗೊಂಡು, ಒಟ್ಟಾರೆ ನಾವು ತುಳಸಿ ದಳಗಳನ್ನು 18 ದಳಗಳು ದೇವರಿಗೆ ಅರ್ಚನೆ ಮಾಡಿ 18 ನಮಗೆ ಮಾತ್ರ, ಮತ್ತು ವೈಶ್ವದೇವ ವಿಶೇಷವಾಗಿ ಹಸ್ತದಕ್ಕೆ ಬೇಕಾಗಿದ್ದು ಬೇರೆ. ಹೀಗೆ ಅದಕ್ಕೆ ಹಿಂದೆ ಯಾಕೆ ಹಾಗೆ ಹೇಳಿದರು ಅಂದರೆ, ಆ ತುಳಸಿ ದಳವನ್ನು ಬಾಯಲ್ಲಿ ಇಟ್ಟುಕೊಂಡು ವಿಶೇಷವಾಗಿ ಯಾರು ಸ್ವೀಕಾರ ಮಾಡಿರ್ತಾರೆ, ಇನ್ನು ಪ್ರಾಣತ್ಯಾಗ ಆದರೂ ಅಡ್ಡಿ ಇಲ್ಲ, ತುಳಸಿ ಬಾಯಲ್ಲಿ ಇಟ್ಕೊಂಡಂತೇನೆ, ಹಾಗೆ ದೇವರ ತೀರ್ಥ ತಗೊಂಡ್ಬಿಟ್ಟಿದ್ರೆ ಸಾಕು. ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ತುಳಸಿ ಮಂಜರಿ ಯುಕ್ತೋ ಎಷ್ಟು ಪ್ರಾಣಾನ್ ವಿಮುಂಚತಿ, ಬಾಯಲ್ಲಿ ತುಳಸಿ ಇಟ್ಟುಕೊಂಡು ಯಾರು ಪ್ರಾಣತ್ಯಾಗ ಮಾಡುತ್ತಾರೆ ಅವರಿಗೆ ಅವರನ್ನ ಯಮಧರ್ಮರಾಜರು ನೋಡೋದೂ ಇಲ್ಲ. ಅವರು ಪಾಪ ಮಾಡಿದರೆ ಯುಕ್ತ ಪಾಪ ಶತೈರಪಿ, 100 ಪಾಪಗಳು ಮಾಡಿದ್ರೂ ಯಮಧರ್ಮರಾಜರು ತಂಟೆಗೆ ಬರಲ್ಲ. ಇನ್ನ ತಸ್ಯಾಹ ದಲಂ ಮುಖೇ ಕೃತ್ವ ತಿರದರ್ಭಾಸನೆ ಮೃತಃ ನರೋ ವಿಷ್ಣು ಪುರಂ ಯಾತಿ ಪುತ್ರಹೀನೋಪಿ ಅಸಂಶಯ. ಇಲ್ಲಿ ಚೆನ್ನಾಗಿ ನೋಡಬೇಕು, ಮಕ್ಕಳಿಲ್ಲದಿದ್ರೂ ತುಳಸಿ ದಳವನ್ನ ಮುಖದಲ್ಲಿ ಇಟ್ಟುಕೊಂಡು, ಬಾಯಲ್ಲಿ ಇಟ್ಟುಕೊಂಡು ತಿಲದರ್ಭಾಸನದಲ್ಲಿ ಯಾರು ಪ್ರಾಣತ್ಯಾಗ ಮಾಡ್ತಾನೋ ಅವನು ವಿಷ್ಣುಪುರಕ್ಕೆ ಹೋಗ್ತಾನೆ, ಮಕ್ಕಳಿಲ್ಲದಿದ್ರು. ಈ ವಿಷಯವನ್ನ ಗರುಡ ಪುರಾಣದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಎಳ್ಳು ಯಾಕೆ ಹಾಕ್ಬೇಕಲ್ಲಿ ಅದಕ್ಕೆ ಹೇಳ್ತಾ ಬರ್ತಾರೆ. ತಿಲಃ ಪವಿತ್ರಾಹ ತ್ರಿವಿಧಾಹ ದರ್ಭಾಶ್ಚ ತುಳಸೀರಪಿ ನರಂ ನಿವಾರಯಂತೇತೆ ದುರ್ಗತಿಂ ಯಂತ ಮಾತುರಂ. ದುರ್ಗತಿಯನ್ನ ಪಡೆಯುವಂತಹ ಮನುಷ್ಯನನ್ನ ತಡೆದು ಬಿಡುತ್ತೆ ದರ್ಭೆ, ಮೂರು ಬಣ್ಣದ ಎಳ್ಳು. ಎಳ್ಳು ವರಾಹದೇವರ ಸ್ವೇದದಿಂದ, ವರಾಹದೇವರ ವಿಶೇಷವಾಗಿರತಕ್ಕಂಥ ಬೆವರಿನಿಂದ ಹುಟ್ಟಿದ್ದು. ಅದರಿಂದ ಅಸುರ ದಾನವ ದೈತ್ಯರೆಲ್ಲ ಓಡಿ ಹೋಗ್ತಾರೆ. ಅಸುರಾಹ ದಾನವಾಹ ದೈತ್ಯಾಹ ವಿದ್ರವಂತಿ ತಿಲೈಸ್ತತಃ ಹೇಳ್ತಾರೆ ಪಾವನಾಸ್ತಿಲಾಹ. ಬಹಳ ಜನ ತಪ್ಪು ಕಲ್ಪನೆ, ಬಹಳ ಪರಾಕಷ್ಟಕ್ಕಿರುತ್ತೆ, ಮನೆಯಲ್ಲಿ ಎಳ್ಳೇ ಇಟ್ಟುಕೋಬಾರದು, ಇಟ್ಟುಕೊಂಡ್ರೆ ಅಪವಿತ್ರ ಅನ್ನುವ ಪ್ರಾರಬ್ಧದವರು ಇದ್ದಾರೆ. ದರ್ಭೆ ಇಟ್ಟುಕೊಳ್ಳಲ್ಲ, ದರ್ಭೆ ಮುಟ್ಟಲ್ಲ, ಸತ್ತಾಗ ಮಾತ್ರ ಮುಟ್ಟಬೇಕು ಅಂತ. ಅದು ಯಾವ ಕರ್ಮವೋ, ಯಾರು ಹೇಳಿದ್ದಾರೋ ಗೊತ್ತೇ ಇಲ್ಲ. ದರ್ಭೆ ಇಟ್ಟುಕೊಳ್ಳಲ್ಲ, ಮನೆಯಲ್ಲಿ ಎಳ್ಳು ಇಟ್ಟುಕೊಳ್ಳಲ್ಲ. ಎಳ್ಳು ಮನೆಯಲ್ಲಿದ್ದು ನಿತ್ಯ ಬೆಳಿಗ್ಗೆದ್ದು ಎಳ್ಳನ್ನ ಮುಟ್ಟಿದರೆ ಸಾಕಂತೆ, ಎಲ್ಲ ಪಾಪ ಹೋಗ್ಬಿಡುತ್ತೆ ಅಂತಹದ್ದು ಎಳ್ಳು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದರ್ಭಾಹ ವಿಭೂತಿರ್ ಮೇ ತಾರ್ಕ್ಷ್ಯ ಮಮರೋಮ ಸಮುದ್ಭವಾಹ ಅತಸ್ತಸ್ಪರ್ಶನಾದೇವ ಸ್ವರ್ಗಂ ಗಚ್ಚಂತಿ ಮಾನವಾಹ. ಇನ್ನ ಕೆಲವರಿದ್ದಾರೆ ಶ್ರಾದ್ದ ಮಾಡಿದರೆ ಆ ಮಾಡಿದ ಜಾಗ ಏನಿರುತ್ತಲ್ಲ ಅಲ್ಲಿ ಪುನಃ ಅರಿಶಿಣ ಎಲ್ಲ ಚೆಲ್ಲಿ ಶುದ್ಧ ಮಾಡ್ತಾರೆ. ನಾನು ಕೇಳಿದೆ ಯಾಕೆ ಚೆಲ್ತಾ ಇದ್ದೀರ ಅರಿಶಿಣ ಎಲ್ಲ ಯಾಕೆ ಹಾಕ್ತಾ ಇದ್ದೀರ, ಅಯ್ಯೋ ಶ್ರಾದ್ದ ಮಾಡಿರ್ತಾರಲ್ಲ ನೆಲ ಎಲ್ಲ ಅಪವಿತ್ರ ಆಗಿರುತ್ತೆ, ಪವಿತ್ರ ಮಾಡ್ಲಿಕ್ಕೆ ಹಾಕ್ತಾ ಇದ್ದೇವೆ. ಪ್ರಾರಬ್ಧ ಕರ್ಮ, ಶ್ರಾದ್ದ ಮಾಡಿದರೇನೆ ಪವಿತ್ರ. ಅವರಿಗೆ ಆ ಕಲ್ಪನೆ, ಶ್ರಾದ್ದ ಅಂದ್ರೆ ಅದನ್ನು ಮಾಡಬಾರದ ಕೆಲಸ, ತಪ್ಪಿದ್ದೆಲ್ಲ ಮಾಡ್ಬೇಕಷ್ಟೇ ಎಂಬ ಅಷ್ಟು ಹೀನಾಯ ಅಭಿಪ್ರಾಯ ಇದೆ. ಅದು ದೇವರೇ ತೆಗಿಬೇಕು ಅವರಿಗೆ. ವಿಶೇಷವಾಗಿರತಕ್ಕಂಥ ಇನ್ನ ತಪ್ಪು ಕಲ್ಪನೆಗಳ ರಾಶಿ ಕೂತಿವೆ. ಉದ್ದಿನ ವಡೆ ಅಂತ ಮಾಡಿದರೆ ಅದು ಸತ್ತಾಗಲೇ ಮಾಡಬೇಕು. ಉದ್ದಿನ ಭಕ್ಷ್ಯ ಅಂತ ಮಂಗಳ ಕಾರ್ಯಕ್ಕಾಗಲಿ ಯಾವುದೇ ಕಾರ್ಯಕ್ಕಾಗಲಿ ಮಾಡುವ ಪ್ರಸಕ್ತಿಯೇ ಇಲ್ಲ, ತಿನ್ನಲೇಬಾರದು ಅಂತ. ಇನ್ನು ಹೆಸರು ಬೇಳೆ ಪಾಯಸ, ಹೆಸರು ಬೇಳೆಯಿಂದ ಪಾಯಸ ಮಾಡಬೇಕಾದ್ರೆ ಅದು ಶ್ರಾದ್ದ ಆಗಿರಬೇಕು. ಮನೆಯಲ್ಲಿ ಶ್ರಾದ್ದಕ್ಕೆ ಹೆಸರು ಬೇಳೆ ಪರವಾನ ಮಾಡೋದು, ಮಾಮೂಲಾಗಿ ಹೆಸರು ಬೇಳೆ ಪರವಾನ ಮಾಡಿ ಶ್ರಾದ್ದವ ಅಂತ ಕೇಳೋರು ಇದ್ದಾರೆ. ಹೀಗೆ ವಿಧಾ ವಿಚಿತ್ರವಾಗಿರ್ತಕ್ಕಂಥ ಜನಗಳಿದ್ದಾರೆ. ಇನ್ನು ಅನ್ನ ಮಾಡಿದರೆ, ಅನ್ನ ಮಾಡಿದರೆ ಅದಕ್ಕೊಂದು ಚೂರು ಅರಿಶಿಣ ಹಾಕುವ ಸಂಪ್ರದಾಯ ಅಂದ್ರು. ಯಾಕಪ್ಪ ಆಂಟಿಬಯೋಟಿಕ್ ಅಂತ ಹಾಕ್ತೀರಾ, ಏನದು ಅಂದ್ರೆ ಹಾಗಲ್ಲ, ಬರೀ ಅನ್ನ ಮಾಡುವುದು ಶ್ರಾದ್ದ ಕಾಲಕ್ಕೆ ಮಾತ್ರ, ಮರಿ ಅನ್ನ ಮನೆಯಲ್ಲಿ ಮಾಡಬಾರ್ದು, ಮಂಗಳ ಅಲ್ಲ ಶ್ರಾದ್ದ ಅಮಂಗಳ ಅವರಿಗೆ, ಅದಕ್ಕೆ ಚೂರು ಅರಿಶಿಣ ಬೆರೆಸಿದ್ರೆ ಅದು ಮಂಗಳ. ಹೋಮಕ್ಕೂ ಅನ್ನಕ್ಕೆ ಅರಿಶಿಣ ಹಾಕ್ತಾರೆ, ಹಾಗೆಲ್ಲಿ ಹೇಳಿಲ್ಲ, ಅನ್ನವೇ ಶುದ್ಧ. ಬರೀ ಅನ್ನ ಮಾಡಿದ್ರೆ ಅದು ಕೆಲ್ಸಕ್ಕೆ ಬರಲ್ಲ ಅಂತ ಈ ತಪ್ಪು ಕಲ್ಪನೆಗಳು ಯಾವ ಮಹಾತ್ಮರೆಲ್ಲ ಹುಟ್ಟಾಕಿದ್ದಾರೋ ಗೊತ್ತೇ ಇಲ್ಲ. ದಿಕ್ಕಿಗೆ ನಮಸ್ಕಾರ ಮಾಡಬೇಕು, ಅದು ಬದಲಾಗಲ್ಲ. ಅಷ್ಟು ಅಶ್ವತ್ಥ ವೃಕ್ಷದ ಬೇರಿನಂತೆ ಎಲ್ಲರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆ ದೇವಗಳನ್ನ ದೇವರೇ ಬಿಡಿಸ್ಬೇಕು. ನಂತರ ಒಬ್ಬರ ಮನೆಗೆ ಆಚಾರ ಹೋಗ್ತಾರೆ, ಶ್ರಾದ್ದ ಮಾಡಲಿಕ್ಕೆ ಹೋಗಿ ಚೀಲ ದೂರದಲ್ಲಿದೆ, ಕರ್ತು ಕೂತಿದ್ದಾರೆ, ಇವರು ಮಡಿ ಉಟ್ಕೊಂಡು ಕೂತಿದ್ದಾರೆ, ದರ್ಭೆಗಳು ಚೀಲದಲ್ಲಿದೆ, ಅದು ಕೊಡಬೇಕು. ಅದಕ್ಕೆ ಯಜಮಾನನ ಮಗನಿಗೆ ಹೇಳ್ತಾರೆ ಆ ಸ್ವಲ್ಪ ಕೊಡಯ್ಯ. ಅವಾಗ ಯಜಮಾನ ಹೇಳ್ತಾನೆ ಆಚಾರಿಗೆ, ನಾನು ಬದುಕಿರೋ ಕಾಲಕ್ಕೆ ನನ್ನ ಮಗ ದರ್ಭೆ ಮುಟ್ಟಬೇಕಾ ಆಚಾರ್ಯ? ಏನಿಂಥ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ, ಅಪ್ಪ ಬದುಕಿರೋ ಕಾಲಕ್ಕೆ ಮಗನಾದವ ದರ್ಭೆಗಳನ್ನ ಮುಟ್ಲೇಬಾರದು ಅಂತ ದುರಂತವಾದಂಥ ಅಭಿಪ್ರಾಯಗಳು. ಇಲ್ಲಿ ಹೇಳುತ್ತಾರೆ, ದರ್ಭಾಹ ವಿಭೂತಿರ್ಮೇ ತಾರ್ಕ್ಷ್ಯ ಮಮರೋಮ ಸಮುದ್ಭವಾಹ ಅತಃ ತತ್ಸ್ಪರ್ಶನಾದೇವ ಸ್ವರ್ಗಂ ಗಚ್ಚಂತಿ ಮಾನವಾಹ. ದರ್ಭೆಗಳು ವರಾಹದೇವರ ರೋಮದಿಂದ ಬಂದದ್ದು, ಪವಿತ್ರವಾದ್ದು. ಅದಕ್ಕೆ ಆ ದರ್ಭೆಗಳ ಸ್ಪರ್ಶ ಮಾಡಿದರೆ ಸಾಕು, ಸ್ವರ್ಗಕ್ಕೆ ಹೋಗ್ತಾರೆ, ಶ್ರಾದ್ದ ಬೇಕಾಗಿಲ್ಲ ಅಂದರು. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಏನು ಮಂಗಳ ಕಾರ್ಯಗಳು ಅಂತ ಏನು ಆಗ್ತಾ ಬರುತ್ತೆ, ಅಲ್ಲಿ ಕಲಶವನ್ನು ಇಡುತ್ತಾರೆ. ಕಲಶ ಇಡುವಾಗ ಸಾಮಾನ್ಯ ಮೇಲೆ ದರ್ಭೆ ಇಡಬೇಕು, ಹೋಮ ಆಗಲಿ ಏನೇ ಆಗಲಿ ಮೇಲೆ ಕೂರ್ಚ ಅಂತ ದರ್ಭೆ ಇಡ್ತಾರೆ. ಮತ್ತೆ ದರ್ಭೆಯೇ ಅಮಂಗಳಾದರೆ ಮಂಗಳಕರವಾದಂಥ ಅವರ ಪ್ರಕಾರ ಏನು ಗೃಹ ಪ್ರವೇಶ, ಉಪನಯನ, ಮದುವೆ ಇವೇ ಮಂಗಳ ಕಾರ್ಯ ಅಂತಿದ್ದರೆ, ಆ ಮಂಗಳ ಕಾರ್ಯದಲ್ಲಿ ಅಮಂಗಳವಾದ ದರ್ಭೆ ಯಾಕಿಡಬೇಕು ಅಂತ ಕೇಳಬಹುದಲ್ವ? ಅದರಿಂದ ದರ್ಭೆಗಳು ಪರಮ ಪವಿತ್ರ. ಮುಂದೆ ಹೇಳ್ತಾ ಇದ್ದಾರೆ, ಕುಶಮೂಲೆ ಸ್ಥಿತೋ ಬ್ರಹ್ಮ ಕುಶ ಮಧ್ಯೆ ಜನಾರ್ದನ ಕುಶಾಗ್ರೇ ಶಂಕರೋ ದೇವಃ ತ್ರಯೋ ದೇವಾಃ ಕುಶೇ ಸ್ಥಿತಾಃ. ದರ್ಭೆಯ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ಜನಾರ್ದನ, ಅಗ್ರದಲ್ಲಿ ಶಂಕರ ಯಾವಾಗೂ ಇರ್ತಾರೆ. ಅದರಿಂದ ಅತ ಕುಶ ವಹ್ನಿ ಮಂತ್ರ ತುಲಸಿ ವಿಪ್ರಧೇನವಃ ನೈತೆ ನಿರ್ವಾಲ್ಯತಾಂ ಯಾಂತಿ ಕ್ರಿಯಮಾಣ ಪುನಃ ಪುನಃ. ಅದರಿಂದ ದರ್ಭೆಗಳು ಬೆಂಕಿ, ಮಂತ್ರ, ತುಳಸಿ, ಬ್ರಾಹ್ಮಣ, ಧೇನು ಇವು ನಿರ್ಮಾಲ್ಯ ಯಾವಾಗೂ ಆಗೋದಿಲ್ಲ, ಮತ್ತು ಮತ್ತು ಉಪಯೋಗಿಸಿದರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ. ಸರಿ, ಈ ಮಂಡಲ ಯಾಕೆ ಮಾಡಬೇಕು ಹೇಳ್ತಾ ಇದ್ದಾರೆ. ಆದರೆ ದರ್ಭೆಗಳು ನಿರ್ಮಾಲ್ಯ ಯಾವಾಗ ಆಗುತ್ತೆ ಅಂದರೆ, ಪಿಂಡಗಳಲ್ಲಿ ವಿಶೇಷವಾಗಿ ದರ್ಭೆಗಳು ಹಾಕಿದರೆ ಅದು ನಿರ್ಮಾಲ್ಯವೇ, ಮತ್ತು ಬಡಿಸ್ಲಿಕ್ಕಿಲ್ಲ. ದರ್ಭ ಪಿಂಡೇಶು ನಿರ್ಮಾಲ್ಯಾ ಬ್ರಾಹ್ಮಣಾಹ ಪ್ರೇತ ಭೋಜನೇ, ಅದಕ್ಕೆ ಹೇಳ್ತಾ ಇದ್ದಾರೆ. ಪ್ರೇತ ಭೋಜನ ಅಂತ ಮಾಡಿಸ್ತಾರೆ, ಕೊನೆಯಲ್ಲಿ ಏಕೋದ್ದಿಷ್ಟ ಅಂತ ಪಿಂಡ ಪ್ರದಾನ ಮಾಡಿ ಅಲ್ಲಿ ಭೋಜನ ಮಾಡಿಸ್ತಾರೆ, ಪಿಂಡವನ್ನು ಕೊಡ್ತಾರೆ. ಅದು ಮಾಡಿದರೆ ಬ್ರಾಹ್ಮಣ ಮತ್ತು ಒಂದು ವರ್ಷದವರೆಗೂ ಏನೂ ಯಾರಿಗೂ ಅಲ್ಲಿ ಯಾವ ಕಾರ್ಯಕ್ಕೂ ಹೋಗ್ಲಿಕ್ಕಿಲ್ಲ. ಇನ್ನು ಮಂತ್ರ ಗೌಸ್ ತುಳಸಿ ನೀಚೆ ಚಿತಾಯ ಹಂಚ ಹುತಾಶನ, ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಮಂತ್ರ ಆಕಳು ತುಳಸಿ ನೀಚರಾದಂಥವರಲ್ಲಿ ಇದ್ದರೆ ಅದು ವರ್ಜ್ಯ, ಹಾಗೆ ಚಿತಿಯಲ್ಲಿ ಸುಡುವಂಥ ಅಗ್ನಿ ಅದು ಎಲ್ಲೂ ಬೇರೆ ತರಬಾರದು ಅಂತ ಇಷ್ಟೆಲ್ಲ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಮಂಡಲ ಯಾಕೆ ಮಾಡಬೇಕು? ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಸರ್ವೇ ದೇವಾಃ ಹುತಾಶನಾಃ ಮಂಡಲೋಪರಿ ತಿಷ್ಠಂತಿ ತಸ್ಮಾತ್ ಕುರುವೀತ ಮಂಡಲಂ. ಬ್ರಹ್ಮ ವಿಷ್ಣು ರುದ್ರ ಎಲ್ಲ ದೇವತೆಗಳು ಅಗ್ನಿದೇವರು ಮಂಡಲದ ಮೇಲಿರ್ತಾರಾದ್ದರಿಂದ ನಾವು ಮಂಡಲ ಮಾಡಬೇಕು, ಬೇರೆ ಎಲ್ಲೂ ಅಲ್ಲ. ನಿತ್ಯವೂ ಮನೆಯಲ್ಲಿ ಒಂದು ಸಂಧ್ಯಾ ವಂದನೆ ಮಾಡಬೇಕಾದರೂ, ದೇವರ ಪೂಜಾ ಮಾಡಬೇಕಾದರೂ ಗೋಮಯದಿಂದ ಮಂಡಲ ಮಾಡಿಕೊಂಡೇ ಅಲ್ಲಿ ಸಂಧ್ಯಾದಿಗಳನ್ನು ಮಾಡಬೇಕು. ಇಲ್ಲದಿದ್ದರೆ ದೈತ್ಯರು ಹೊತ್ತುಕೊಂಡು ಹೋಗ್ಬಿಡ್ತಾರೆ. ನಂತರ ಹೇಳ್ತಾ ಇದ್ದಾರೆ, ರಾಕ್ಷಸಾಶ್ಚ ಪಿಶಾಚಾಶ್ಚ ಭೂತಾಹ ಪ್ರೇತಾಹ ಯಮಾನುಗಾಹ ಅಲಿಪ್ತ ದೇಶೇ ಖಟ್ವಾಯಾಮ್ ಅಂತರಿಕ್ಷೇ ವಿಶಂತಿ ಚ. ರಾಕ್ಷಸರು, ಪಿಶಾಚರು, ಭೂತಗಳು, ಪ್ರೇತಗಳೆಲ್ಲ ಮಂಡಲ ಇಲ್ಲದಿದ್ದರೆ ಪ್ರವೇಶ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ ಭೂಮಿಯಲ್ಲೇ ಹೋಗಬೇಕು, ಮಂಚದ ಮೇಲೆ ಹೋಗಬಾರದು. ಹಾಗಿಟ್ಟರೆ ಎಲ್ಲ ಇವರೆಲ್ಲ ಪ್ರವೇಶ ಮಾಡುತ್ತಾರೆ. ನಂತರ ಹೇಳ್ತಾ ಇದ್ದಾರೆ, ಅಗ್ನಿಹೋತ್ರ ಶ್ರಾದ್ದ ಬ್ರಹ್ಮಭೋಜ್ಯ ಸುರಾರ್ಚನ ಮಂಡಲ ಇಲ್ಲದೆ ಮಾಡಬಾರದು, ಹಾಗೆ ಆತುರ ಕಾಲದಲ್ಲೂ ಮಂಡಲ ಬೇಕು. ನಂತರ ವಿಶೇಷವಾಗಿ ಅವರನ್ನು ಮಲಗಿಸಿ ಅವರ ಬಾಯಿಯಲ್ಲಿ ರತ್ನವನ್ನು ಇಟ್ಟು ವಿಷ್ಣು ಪಾದೋದಕವನ್ನು ಕೊಡಬೇಕು. ವಿಷ್ಣು ಪಾದೋದಕ ಶಾಲಗ್ರಾಮ ಶಿಲಾತೋಯಂ ವ್ಯಪ್ಯಭೇದ್ ಬಿಂಡು ಬಿಂದು ಮಾತ್ರಕಂ ಸ ಸರ್ವ ಪಾಪ ವಿನಿರ್ಮುಕ್ತ ವೈಕುಂಠ ಭುವನಂ ರಜೇತ್. ಹೇಳ್ತಾ ಇದ್ದಾರೆ, ಸಾಲಗ್ರಾಮ ಶಿಲೆಯ ವಿಶೇಷವಾಗಿರತಕ್ಕಂಥ ನೀರು, ಅಭಿಷೇಕ ಮಾಡಿದ ಜಲ, ಒಂದು ತೊಟ್ಟು ತಗೊಂಡ್ರೂ ಸಾಕು ಎಲ್ಲ ಪಾಪಗಳಿಂದ ಮುಕ್ತನಾಗಿ ವೈಕುಂಠಕ್ಕೆ ಹೋಗ್ತಾನೆ ಎಂದು. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಸಾಲಗ್ರಾಮ ಶಿಲಾ ಅಭಿಷೇಕ ಮಾಡಿದಂಥ ಜಲವನ್ನು ಯಾರು ಭಕ್ತಿಯಿಂದ ಸ್ವೀಕಾರ ಮಾಡುತ್ತಾರೋ ಅವರಿಗೆ ಎಷ್ಟು ಪುಣ್ಯ ಬರುತ್ತೆ ಎಂದು ಹೇಳ್ತಾರೆ. ದ್ವಾದಶ ಅಬ್ಧ ಉಪವಾಸ ಫಲಂ ಅಲಂ ಯತ್ ಸೇವನಂ ಭಕ್ತಿಯುಕ್ತಂ. ತೀರ್ಥವನ್ನು ಶ್ರದ್ಧೆಯಿಂದ ತಗೊಂಡರೆ 12 ವರ್ಷಗಳ ಕಾಲ ಉಪವಾಸ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಬರುತ್ತೆ. ಒಂದ್ಸಲ ತೀರ್ಥ ತಗೊಂಡ್ರೆ ಗೊತ್ತಿರಲ್ಲ, ಗೊತ್ತಿದ್ದು ತಗೊಂಡ್ರೇನೆ ಫಲ. ಇನ್ನು ಮುಂದೆ ಹೇಳ್ತಾರೆ, ತಥೋ ಗಂಗಾಜಲಂ ದದ್ಯಾತ್ ಮಹಾಪಾತಕ ನಾಶನಂ ಸರ್ವತೀರ್ಥ ಕೃತ ಸ್ನಾನ ದಾನ ಪುಣ್ಯ ಫಲಪ್ರದಂ. ನಂತರ ಮನೆಯಲ್ಲಿ ಗಂಗಾಜಲವಾಗಿರಲೇಬೇಕು. ಆ ಗಂಗಾಜಲವನ್ನು ಒಂದು ತೊಟ್ಟು ಕೊಟ್ಟರೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ದಾನ ಮಾಡಿದ ಫಲ ಅದ್ಭುತವಾಗಿ ಬರುತ್ತೆ. ಹೇಳ್ತಾರೆ ಚಾಂದ್ರಾಯಣ ಅಂತ ವ್ರತ, ಪಾಡ್ಯದಿಂದ ಹುಣ್ಣಿಮೆವರೆಗೂ ಮೊದಲನೇ ದಿನ ನೆಲ್ಲಿಕಾಯಿ ಎಷ್ಟು ಅನ್ನ, ಎರಡನೇ ದಿನ ಬರೇ ಅನ್ನ ಇನ್ಯಾವುದಿಲ್ಲ ತುಪ್ಪ ಹಾಕಿದ ಅನ್ನ, ಎರಡನೇ ದಿನ 2 ನೆಲ್ಲಿಕಾಯಿ ಎಷ್ಟು, ಹಾಗೆ ಹುಣ್ಣಿಮೆ ಪರ್ಯಂತ ಬೆಳೆಸ್ತಾ ಬೆಳೆಸ್ತಾ ಅನ್ನ ತಗೋಬೇಕು ಅಷ್ಟೇ, ಇನ್ನೇನಿಲ್ಲ. ಮತ್ತು ಹುಣ್ಣಿಮೆಯಿಂದ ಮತ್ತು 15 ದಿವಸ ಕಡಿಮೆ ಮಾಡ್ತಾ 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 ಕೊನೆಗೆ 1 ನೆಲ್ಲಿಕಾಯಿ ಅಷ್ಟು ಬರಬೇಕು. ಬಹಳ ತೊಂದರೆ ಆಗುತ್ತೆ, ಶರೀರಕ್ಕೆಲ್ಲ ಶ್ರಮ ಆಗುತ್ತೆ. ಚಾಂದ್ರಾಯಣ ಅಂತ ಹೇಳ್ತಾರೆ, ಅಂಥದ್ದು ಒಂದಲ್ಲ 1,000 ಸಲ ಮಾಡಿದರೆ ಎಷ್ಟು ಶರೀರ ಶುದ್ಧಿ ಆಗುತ್ತೋ ಅಷ್ಟು ಶುದ್ಧಿ ಒಂದು ತೊಟ್ಟು ಗಂಗೆಯನ್ನ ಕುಡಿದರೆ ಬರುತ್ತೆ. ಎಷ್ಟು ಚೆನ್ನಾಗಿದೆ, ಇನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಹತ್ತಿ ಬೆಟ್ಟದಷ್ಟಿದೆ, ಕೆಂಡ ಇಷ್ಟೇ ಇದೆ, ಬಿದ್ದರೆ ಮುಗೀತು ಹತ್ತಿ. ಹೌದಲ್ವೋ, ನಮ್ಮ ಪಾಪವೂ ಅಷ್ಟೇ, ಹತ್ತಿಯಂತೆ ಬೆಟ್ಟದಷ್ಟು ಇದ್ರು ಗಂಗೆಯ ತೊಟ್ಟು ಕುಡಿದರೆ ಸಾಕು ಹೊರಟು ಹೋಗುತ್ತೆ. ಅಗ್ನಿಂ ಪ್ರಾಪ್ಯ ಯಥಾ ತಾರ್ಕ್ಷ್ಯ ತೂಲ ರಾಶಿರು ವಿನಶ್ಯತಿ ತಥಾ ಗಂಗಾಂಬು ಪಾನೀನ ಪಾತಕಂ ಭಸ್ಮಸಾತ್ ಭವೇತ್. ಆ ಗಂಗೆಯ ಜಲವನ್ನು ಒಂದು ತೊಟ್ಟು ಹಾಕ್ಕೊಂಡ್ರೆ ಸಾಕು, ವಿಶೇಷವಾಗಿ ಎಲ್ಲ ಪಾಪಗಳು ಹೋಗಿಬಿಡುತ್ತೆ. ಹೇಳ್ತಾರೆ, ಆ ಸೂರ್ಯನ ಕಿರಣ ಗಂಗೆಯ ಮೇಲೆ ಬೀಳುವಾಗ ಆ ನೀರನ್ನು ಕುಡಿಬೇಕಂತೆ. ಎಷ್ಟು ಸೂರ್ಯಾಂಶ ಸಂತಪ್ತಂ ಗಾಂಗಂ ಯ ಸರಿಳಂ ಪಿಬೇತ್ ಸ ಸರ್ವ ಯೋನಿ ನಿರ್ಮುಕ್ತ ಪ್ರಯಾತಿ ಸದನಂ ಹರೇ ಅಂತ. ಸೂರ್ಯನ ಕಿರಣದಿಂದ ಬಿಸಿಯಾದ ಜಲವನ್ನು ಕುಡಿದರೆ ಎಲ್ಲಾ ಜನ್ಮಗಳಿಂದ ಬಿಡಿಸಿಕೊಂಡು ದೇವರತ್ರ ಹೋಗಿಬಿಡ್ತಾನವ. ನದ್ಯೋ ಸದ್ಯೋ ಜಲಾವಗಾಹೇನ ಪಾವಯಂತಿ ಇತರ ಜನಾನ್ ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ತಥಾ ಗಂಗೇತಿ ಕೀರ್ತನಾತ್. ಹೇಳ್ತಾ ಇದ್ದಾರೆ, ಮಿಕ್ಕ ನದಿಗಳೆಲ್ಲ ವಿಶೇಷವಾಗಿ ಸ್ನಾನ ಮಾಡಿದ್ರೆ ಪವಿತ್ರ ಮಾಡ್ತಾರೆ, ಗಂಗಾ ಹಾಗಲ್ಲ. ದರ್ಶನ ಮಾಡಿದ್ರು ಸಾಕು, ಸ್ಪರ್ಶ ಮಾಡಿದ್ರು ಸಾಕು, ಕುಡಿದ್ರು ಸಾಕು, ಅಥವಾ ಗಂಗಾಂತ ಕೀರ್ತನೆ ಮಾಡಿದ್ರು ಸಾಕು, ಪಾವನಾಗ್ಬಿಡ್ತಾರೆ. ಹೇಳ್ತಾ ಇದ್ದಾರೆ, ಪುನಾತಿ ಅಪುಣ್ಯಾನ್ ಪುರುಷಾನ್ ಶತಶೋತ ಸಹಸ್ರಶಃ ಗಂಗಾ ತಸ್ಮಾತ್ ಪಿಬೇತ್ ತಸ್ಯ ಜಲಂ ಸಂಸಾರ ತಾರಕಂ. 100,000 1,000,000 ಜನ ಮಹಾಪಾಪಿಗಳನ್ನ ವಿಶೇಷವಾಗಿ ಗಂಗಾಧರ ಪವಿತ್ರ ಮಾಡಿಬಿಡುತ್ತೆ. ಆದ್ದರಿಂದ ಸಂಸಾರವನ್ನ ದಾಟಬೇಕಾದ್ರೆ ಗಂಗಾಧರ ಕುಡಿಯಬೇಕು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಪ್ರಾಣೈ ಕಂಠಕತೈರಪಿ ಮೃತೋ ವಿಷ್ಣುಪುರಂ ಯಾತಿ ನಪುರಂ ಜಾಯತೆ ಭುವಿ. ಗಂಗಾ ಗಂಗಾ ಅಂತ ಯಾರಾದರೆ ನಿಂತೆ ಹೇಳುತ್ತಾರೋ, ಪ್ರಾಣ ಹೋಗುವಾಗ ಹೇಳುತ್ತಾರೋ, ಅವರು ಸತ್ತ ಮೇಲೆ ವಿಷ್ಣುಪುರಕ್ಕೆ ಹೋಗ್ತಾರೆ ಮತ್ತು ಹುಟ್ಟೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಸ್ನಾನ ಮಾಡುವಾಗ ದಿನಾಗ್ಲೂ ಗಂಗಾ ಗಂಗಾ ಅಂತ ಹೇಳಿ ಸ್ನಾನ ಮಾಡೋದಿದೆ. ಉತ್ಕರಾ ಮಧ್ಯಸ್ಥ ಯ ಪ್ರಾಣೈ ಪುರುಷ ಶ್ರದ್ಧೆಯ ಅನ್ವಿತ ಚಿಂತೆಯೇನ್ ಮನಸಾ ಗಂಗಾಂ ಸೋಪಿಯಾತಿ ಪರಾಂಗತಿಂ. ಪ್ರಾಣ ಹೋಗುವಾಗ ಶ್ರದ್ಧೆಯಿಂದ ಯಾವನಾದರೆ ಗಂಗೆಯನ್ನು ಸ್ಮರಣೆ ಮಾಡುತ್ತಾನ ಅವನು ಕೂಡ ವಿಶೇಷವಾಗಿ ಸದ್ಗತಿಯನ್ನು ಪಡೆಯುತ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಥೋ ಧ್ಯಾಯೇತ್ ನಮೇತ್ ಗಂಗಾಂ ಸಂಸ್ಮರೇತ್ ತಜ್ಜಲಂ ಬಿವೇತ್ ತಥೋ ಭಾಗವತಂ ಕಿಂಚಿತ್ ಶೃಣುಯಾತ ಮೋಕ್ಷದಾಯಕ. ಆದ್ದರಿಂದ ಗಂಗೆಯನ್ನು ಧ್ಯಾನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಸ್ಮರಣೆ ಮಾಡಬೇಕು, ಆ ಜಲವನ್ನು ತೊಟ್ಟಾದರೂ ಕುಡಿಯಬೇಕು. ನಂತರ ಏನು ಮಾಡಬೇಕು ಹೇಳ್ತಾರೆ, ತಥೋ ಭಾಗವತಂ ಕಿಂಚಿತ್ ಶೃಣುಯಾತ ಮೋಕ್ಷದಾಯಕಂ. ಆ ಕಾಲಕ್ಕೆ ಸ್ವಲ್ಪ ಭಾಗವತ ಕೇಳಬೇಕು. ಎಷ್ಟು ಶ್ಲೋಕ, ಶ್ಲೋಕಾರ್ಧ ಪಾದ ಹೇಳ್ತಾರೆ, ಶ್ಲೋಕಂ ಶ್ಲೋಕಾರ್ಧ ಪಾದಂ ವಾ ಯೋಂತೆ ಭಾಗವತಂ ಪಠೇತ್ ನತಸ್ಯ ಪುನರಾವೃತ್ತಿ ಬ್ರಹ್ಮಲೋಕಾತ್ ಕದಾಚನ. ಒಂದು ಶ್ಲೋಕ ಆಗಲಿ, ಅರ್ಧ ಶ್ಲೋಕ ಆಗಲಿ, ಶ್ಲೋಕ ಪಾದ ಆಗಲಿ, ಯಾರಾದರೆ ಕೊನೆಯ ಕಾಲದಲ್ಲಿ ಹೇಳ್ತಾನೋ ಮತ್ತೆ ಅವನು ಬರೋದಿಲ್ಲ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ ಇಷ್ಟು ಹೇಳ್ತಾ ಪ್ರಾಣ ತ್ಯಾಗ ಮಾಡುವಾಗ ಉಪವಾಸದಿಂದ ಹೋಗುವುದು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೆಲವರು ವಿಶೇಷವಾಗಿ ಆ ಕೊನೆಯ ಕಾಲದ ಸನ್ಯಾಸ ತಗೋಬೇಕು ಅಂತಿದ್ರೆ ಆತುರ ಕಾಲದ ಸನ್ಯಾಸವನ್ನು ಕೊಡಬಹುದು ಅಂತ ಹೇಳಿ, ಯಾರಾದರೆ ಸನ್ಯಾಸ ತಗೊಂಡಿಲ್ಲ ನಾನು ಸನ್ಯಸ್ತ ಅಂತ ಹೇಳಿಬಿಟ್ರೆ ಆಯ್ತಂತೆ, ವಿಶೇಷವಾಗಿ ಸನ್ಯಸ್ತಮಿತಿ ಯೋ ಬ್ರೂಯಾತ್ ಪ್ರಾಣೈಹಿ ಕಂಠಗತೆ ಇರಪಿ ಮೃತೋ ವಿಷ್ಣು ವಿಪುರಂ ಯಾತಿ ನ ಪುನರ್ಜಾಯತೆ ಭವಿ. ಮತ್ತವನು ಹುಟ್ಟೋದೇ ಇಲ್ಲ, ವಿಷ್ಣುಪುರಕ್ಕೆ ಹೋಗ್ಬಿಡ್ತಾನೆ. ನಂತರ ಈ ರೀತಿಯಾಗಿ ಏವಂ ಜಾತ ವಿಧಾನಸ್ಯ ಧಾರ್ಮಿಕಸ್ಯ ತದಾಖಗ ಊರ್ಧ್ವಛಿದ್ರೇಣ ಗಚ್ಚಂತಿ ಪ್ರಾಣಾಸ್ತಸ್ಯ ಸುಖೇನ ಹಿ. ಇಂಥ ಸಂಸ್ಕಾರದಿಂದಿದ್ದವನಿಗೆ ಈ ಮುಖದಲ್ಲಿರುವ ಇವೆಲ್ಲ ಊರ್ಧ್ವಛಿದ್ರಗಳು, ಮೇಲಿರುವ ತೂತುಗಳು, ಇವುಗಳ ಮೂಲಕ ಪ್ರಾಣ ಹೋಗುತ್ತೆ. ಯೋಗಿಗಳಿಗೆ ವಿಶೇಷವಾಗಿ ತಾಲು ಅಂದರೆ ಮೇಲಿನ ತಲೆ ಒಡೆದು ಹೋಗುತ್ತೆ ಅಂತ ಚೆನ್ನಾಗಿ ಹೇಳ್ತಾರೆ. ನಂತರ ಹೋದ ಕೂಡಲೇ ಶರೀರ ದುರ್ಗಂಧ ಭೂಯಿಷ್ಠ ಆಗಿಬಿಡುತ್ತೆ, ಅದಕ್ಕೆ ಮೈಲಿಗೆ ಬರುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ಆ ಜೀವನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಾರೆ? ಒಳ್ಳೆ ಪುಣ್ಯಗಳನ್ನ, ನಂತರ ವಿಶೇಷವಾಗಿರತಕ್ಕಂಥ ನಿತ್ಯ ಸಾಲಗ್ರಾಮ ಸ್ಪರ್ಶಾದಿಗಳು ಮಾಡಿರ್ತಕ್ಕಂಥವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ಶಾತಲ್ಲ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ತದಾ ವಿಮಾನಮಾದಾಯ ಕಿಂಕಿಣಿ ಜಾಲಮಾಲಯತ್ ಅಯಾಂತ್ಯ ದೇವದೂತಾಶ್ಚ ಅಸಚ್ಚಾಮರ ಶೋಭಿತ. ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಳ್ಳೆ ವಿಮಾನದಲ್ಲಿ ದೇವದೂತರೇ ಬರ್ತಾರಂತೆ. ಅಷ್ಟೇ ಅಲ್ಲ, ಧರ್ಮ ತತ್ವವಿದ ಪ್ರಜ್ಞಾ ಸದಾ ಧಾರ್ಮಿಕ ವಲ್ಲಭಾ ತದೈನಂ ಕೃತಕೃತ್ಯಂ ಸ್ವರ ವಿಮಾನೇನ ನಯಂತಿತೆ. ಧರ್ಮವನ್ನು ಗೊತ್ತಿರತಕ್ಕಂಥ, ಧಾರ್ಮಿಕರ ಮೇಲೆ ಪ್ರೀತಿ ಇರತಕ್ಕಂಥ ಇವರು ಬಂದು ಇವರನ್ನ ಕೈ ಹಿಡಿದು ವಿಮಾನದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಹೋಗ್ತಾರೆ. ಮುಂದೆ ಹೇಳ್ತಾರೆ, ಸುದಿವ್ಯ ದೇಹೋ ವಿರಜಾಂಬರಸ್ರಕ್ ಸುವರ್ಣ ರತ್ನಾಭರಣೈರುಪೇತಃ ದಾನ ಪ್ರಭಾವಾತ್ ಮಹಾನುಭಾವ ಪ್ರಾಪ್ನೋತಿ ನಾಕಂ ಸುರಪೂಜ್ಯಮಾನ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ದಿವ್ಯ ದೇಹವನ್ನು ಪಡೆದು ಒಳ್ಳೆ ಶುದ್ಧವಾಗಿರತಕ್ಕಂಥ ವಸ್ತ್ರ ಗಂಧ ಪುಷ್ಪ ಮಾಲಾದಿಗಳಿಂದ ಶೋಭಿತನಾಗಿ ಅವನ ಸಾಧನ ಪ್ರಭಾವ ದಾನ ಪ್ರಭಾವ ಇದರಿಂದ ಆ ಮಹಾನುಭಾವ ಸ್ವರ್ಗಕ್ಕೆ ಹೊರಟು ಹೋಗ್ತಾರೆ. ಇದು ಸಜ್ಜನರಾದವರು ಹೋದಾಗ ಆಗತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇನ್ನು ದುರ್ಜನರದ್ದು ಹೇಳಿಯೇ ಹೇಳಿದ್ದಾರೆ. ಆದ್ದರಿಂದ ಗರುಡ ಪುರಾಣ ಅಂತ ಕೇಳಿದಾಗ ಹೆದರ್ಕೊಂಡು ಯಪ್ಪ ಯಾಕಾದರೂ ಹೇಳ್ತಾರ, ಈ ಮಾಡಿದ್ರೆ ಈ ಪಾಪ ಬಡಿತಾರೆ ಅಂತ. ಹೌದು, ಅದು ಭಗವಂತನ ನಾಮ ಸ್ಮರಣೆ ಮಾಡದೇ ಇರತಕ್ಕಂಥವರಿಗೆ ಮಾಡಿದವರಿಗೆ ಇವರನ್ನ ಯಮಧರ್ಮರಾಜರು ಕರ್ಕೊಂಡು ಹೋಗ್ತಾರೆ. ಯಾವುದಾದ್ರೂ ಚೂರು ಅನುಭವಿಸಲೇಬೇಕಾಗಿರುತ್ತೋ ಅದನ್ನ, ಅಯ್ಯ ನೀವು ಇಂಥ ಪಾಪಗಳನ್ನು ಮಾಡಿದ್ದೀರಾ, ಎದುರೀಗ ರಾಮದೇವರೇ ಇರ್ತಾರೆ, ಇದಕ್ಕೆ ಇಂಥ ಚೂರು ಅಂತ ಅವರಿಗೆ ಸ್ಪರ್ಶ ಮಾಡಿಸಿ ಕಳಿಸಿಕೊಟ್ಬಿಡ್ತಾರೆ ಸ್ವರ್ಗಾದಿ ಲೋಕಗಳಿಗೆ ಎಂಬಲ್ಲಿಗೆ 9ನೇ ಅಧ್ಯಾಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನಾಳೆ ಈ ಪ್ರವಚನದ್ದು ಗರುಡ ಪುರಾಣದ್ದು ಕೊನೆಯಾಗುತ್ತೆ. ನಾಳೆ ವಿಶೇಷವಾಗಿರತಕ್ಕಂಥ ಮಿಕ್ಕ ಏನೇನು ಅಭಿಪ್ರಾಯಗಳು ಹೇಳಿದ್ದಾರೆ ನೋಡೋಣ. ಶ್ರೀಕೃಷ್ಣ.